ರಾಮಾಯಣ.
ಸೇತುವನ್ನು ದಾಟಿದ ಮೇಲೆ ಶ್ರೀರಾಮಚಂದ್ರ ತಮ್ಮ ಸೇನೆಯ ಜೊತೆ ಸುಂದರ ಸುವೇಲ ಪರ್ವತದಲ್ಲಿ ಬೀಡು ಬಿಟ್ಟಿದ್ದಾರೆ. ಲಂಕೆಯ ಇಷ್ಟು ಹತ್ತಿರ ಬಂದರೂ ರಾವಣನಿಂದ ಯಾವ ಪ್ರತಿಕ್ರಿಯೆ ಬಾರದಿರುವುದು ಶ್ರೀರಾಮನಿಗೆ ಆಶ್ಚರ್ಯ ನೀಡಿಲ್ಲ. ಅವರಿಗೆ ತಿಳಿದಿದೆ ಲಂಕೆಯ ದುರ್ಗವನ್ನು ಭೇದಿಸುವುದು ಅಸಾಧ್ಯದ ವಿಷಯವೆಂದು. ಆದರೆ ಲಂಕೆಯ ಇಷ್ಟು ಹತ್ತಿರವಿದ್ದರೂ ಜಾನಕಿಯನ್ನು ನೋಡಲಾಗುತ್ತಿಲ್ಲವಲ್ಲ ಎಂಬ ಯೋಚನೆ ಇನ್ನೊಂದು ಕಡೆಯಿಂದ ಶ್ರೀರಾಮನನ್ನು ಕಾಡುತ್ತಿದೆ. ಆದರೆ ಅವರ ಕುಟೀರದ ಹೊರಭಾಗದಲ್ಲಿ ನಾಳೆಯ ಭಯಂಕರ ಯುದ್ಧದ ಕಾರ್ಮೋಡಗಳು ಕಾದು ನಿಂತಿದ್ದರೂ ಚಂದ್ರನ ಕಿರಣದಿಂದ ಹೊಳೆಯುತ್ತಿರುವ ಹುಲ್ಲಿನ ಹಾಸಿಗೆಯ ಮೇಲೆ ಕುಳಿತು ಮಾತನಾಡುತ್ತಿರುವ ಹನುಮ ಸುಗ್ರೀವ ನಲ ನೀಲರನ್ನು ಕಂಡು ಶ್ರೀರಾಮಚಂದ್ರನ ಮನಕ್ಕೆ ಶಾಂತಿ ಬಂದಂತಾಗಿದೆ.
ಚಂದ್ರನ ಮೇಲೆ ಕಾಣುತ್ತಿರುವ ಆ ನೀಲಿ ಕಲೆಗಳು ರಾಹುವಿನ ಛಾಯೆಗಳಿರಬೇಕು. ರಾಹು ಚಂದ್ರಮನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾನೇನೋ ಅನಿಸುತ್ತಿದೆ ನನಗೆ.
ಇಲ್ಲ ಮಹಾರಾಜ, ಚಂದ್ರಮನ ಮೇಲೆ ಸಮುದ್ರದ ನೆರಳು ಬೀಳುತ್ತಿರಬಹುದು. ಸಮುದ್ರಗಳು ನೀಲಿ ಬಣ್ಣದ್ದಾಗಿರುವುದರಿಂದ ಅವು ನಮಗೆ ಕಲೆಗಳಂತೆ ಕಾಣುತ್ತಿವೆ ಅಷ್ಟೇ.
ಇಲ್ಲ ಇಲ್ಲ, ಭೂಮಿಯ ಸಮುದ್ರಗಳು ಚಂದ್ರಮನ ಮೇಲೆ ತಮ್ಮ ನೆರಳುಗಳನ್ನು ಮುಟ್ಟಿಸುವಂತಹ ಶಕ್ತಿಶಾಲಿಗಳೇನಲ್ಲ. ಯುವರಾಜ ಅಂಗದ, ನೀವು ಹೇಳಬಹುದೇ ಚಂದ್ರನ ಆ ನೀಲಿ ಕಲೆಗಳ ರಹಸ್ಯದ ಬಗ್ಗೆ?
ಬಹುಶಃ ಯಾರ ಕಣ್ಣೂ ಬೀಳದಿರಲೆಂದು ಚಂದ್ರಮ ತಮ್ಮ ಮುಖದ ಮೇಲೆ ಆ ನೀಲಿ ಕಲೆಗಳನ್ನು ಬಳೆದುಕೊಂಡಿರಬಹುದು.
ಅದು ಹೇಗೆ ಆಗಲು ಸಾಧ್ಯ? ಚಂದ್ರಮನಂತೆ ಸುಂದರವಾಗಿರುವವರು ತಮ್ಮ ಮುಖವನ್ನೇಕೆ ವಿರೂಪಗೊಳಿಸುವರು? ಈ ಪ್ರಶ್ನೆಗೆ ಉತ್ತರ ಶ್ರೀರಾಮಚಂದ್ರನೇ ಕೊಡಬೇಕು.
ಯಾವ ಪ್ರಶ್ನೆಯ ಉತ್ತರ ಹುಡುಕುತ್ತಿದ್ದೀರಾ ಪವನಪುತ್ರ?
ಪ್ರಭು ಶ್ರೀರಾಮಚಂದ್ರ, ನಾವೆಲ್ಲ ನಿಮ್ಮಲ್ಲಿಗೆ ಬರಲು ಸಿದ್ಧರಾಗುತ್ತಿದ್ದೆವು. ನಮ್ಮದೊಂದು ಸಂದೇಹಕ್ಕೆ ಪರಿಹಾರ ಬೇಕಿತ್ತು.
ಈ ರಾತ್ರಿಯಲ್ಲಿ ನಿಮಗೆ ಯಾವ ಸಂದೇಹ ಬಂದೊದಗಿದೆ?
ಅಲ್ಲಿ ನೋಡಿ ಪ್ರಭು, ಆ ಚಂದ್ರನನ್ನು, ಅವನ ಮುಖದ ಮೇಲಿರುವ ನೀಲಿ ಕಲೆಗಳ ರಹಸ್ಯ ಬಯಲು ಮಾಡಬೇಕು ತಾವು.
ಈ ರಹಸ್ಯ ನಮಗೂ ತಿಳಿಯದು ಹನುಮ, ನೀನೇ ಬಿಡಿಸು ಚಂದ್ರನ ನೀಲಿ ಕಲೆಗಳ ರಹಸ್ಯ.
ಶ್ರೀರಾಮಚಂದ್ರ, ತಾವು ಶ್ಯಾಮಲ ವರ್ಣದವರು. ಆ ಚಂದ್ರಮ ತಮ್ಮನ್ನು ಕಂಡು ನಿಮ್ಮ ಬಣ್ಣವನ್ನೇ ತನ್ನ ಮುಖಕ್ಕೆ ಒತ್ತಿಕೊಂಡಿದ್ದಾನೆ ಪ್ರಭು. ನಿಮ್ಮ ಈ ಬಣ್ಣವನ್ನೇ ಧರಿಸಿದ್ದಾನೆ ಪ್ರಭು.
ಭಲೆ ಭಲೆ ಹನುಮ ಭಲೆ, ಎಂತಹ ಅದ್ಭುತವಾದ ಉತ್ತರವನ್ನು ನೀಡಿರುವೆ.
ಪವನ ಪುತ್ರ ಹನುಮನಿಗೆ
ಜಯವಾಗಲಿ.
ಅಂಜನಾಸುತ ಹನುಮನಿಗೆ
ಜಯವಾಗಲಿ.
ರಾಮನ ಬಲ್ಟ ದೇವನತಿ ಹನು ಭಕ್ತಹರ ರಕ್ಕಸ ಸಂಹಾರ ಮನಮಿಗಿಲುವೇಗ ಬಲ ಜಗದೇ ಕವೀರ ಜೀವಶ್ರೇಷ್ಠ ಸರ್ವೋತ್ತಮನ ಸೇವೆಯಲಿ ಹಾರಿಹನು ಹಾರಿಹನು.
ಹನುಮನ ಉತ್ತರ ಕೇಳಿ ಶ್ರೀರಾಮಚಂದ್ರ ಮಂದಹಾಸ ಬೀರಿದರು. ಹನುಮನಂತಹ ಮತ್ತೊಬ್ಬ ಭಕ್ತ ದೊರೆಯಬಲ್ಲನೆ ಶ್ರೀರಾಮಚಂದ್ರನಿಗೆ? ಹನುಮನಿಗೆ ಯಾವ ವಸ್ತು ತೋರಿಸಿದರೂ ಅದರಲ್ಲಿ ಶ್ರೀರಾಮಚಂದ್ರನೇ ಕಾಣುತ್ತಾರೆ. ಹೀಗಾಗಿ ಹನುಮನ ಉತ್ತರ ಸ್ವಾಭಾವಿಕವಾದರೂ ಅದರಲ್ಲಿ ಭಕ್ತಿ ರಸ ತುಂಬಿದೆ. ಹೀಗೆ ಮಾರನೇ ದಿನ ತಮ್ಮ ಮುಂದಿನ ರಣನೀತಿಗಳನ್ನು ಚರ್ಚಿಸಲು ಶ್ರೀರಾಮಚಂದ್ರ ಎಲ್ಲರನ್ನೂ ತಮ್ಮ ಕುಟೀರಕ್ಕೆ ಬರಹೇಳಿದ್ದಾರೆ.
ಜ್ಯೇಷ್ಠ ಜಾಂಬವಂತ, ನೀವು ನಮ್ಮೆಲ್ಲರಲ್ಲಿ ಹಿರಿಯರು, ಹೇಳಿ ಯುದ್ಧಕ್ಕೂ ಮೊದಲು ನಮ್ಮ ನಿಲುವು ಹೇಗಿರಬೇಕು?
ನಿಮಗೆಲ್ಲವೂ ತಿಳಿದಿದೆ ಪ್ರಭು, ನಿಮಗೆ ಮಾರ್ಗ ತೋರಿಸುವಂತಹ ಬುದ್ಧಿ ನನಗೆಲ್ಲಿದೆ ತಂದೆ?
ಇಂತಹ ಸಮಯದಲ್ಲಿ ತಾವು ನಮ್ಮ ಜೊತೆ ಪರಾಮರ್ಶಿಸುವುದು ನಿಮ್ಮ ಧರ್ಮವಾಗಿದೆ.
ಶ್ರೀರಾಮಚಂದ್ರ, ಯುದ್ಧಕ್ಕೂ ಮೊದಲು ನಾವು ಲಂಕೇಶನ ಜೊತೆ ಒಮ್ಮೆ ಸಂಧಿ ಮಾಡುವ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿಂದ ಯಾರಾದರೂ ರಾವಣನ ಬಳಿ ಹೋಗಿ ಈ ವಿಚಾರವನ್ನು ತಿಳಿಸಬೇಕು.
ಆದರೆ ರಾವಣನ ಬಳಿಗೆ ನಮ್ಮ ಸಂದೇಶ ಹೊತ್ತು ಹೋಗುವರು ಯಾರು?
ನಾನು ಹೋಗುತ್ತೇನೆ ಶ್ರೀರಾಮಚಂದ್ರ. ನನ್ನ ಭುಜಗಳು ಆ ರಾವಣನ ಮೂಳೆಗಳನ್ನು ಮುರಿಯುವಂತೆ ಬಿಗಿದಪ್ಪಿಕೊಳ್ಳುವ ಹುನ್ನಾರದಲ್ಲಿವೆ.
ಬೇಡ ಹನುಮ, ಬೇಡ. ಲಂಕೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ನಿನ್ನ ವೈರಿಗಳಿದ್ದಾರೆ. ನಿನ್ನನ್ನು ನೋಡುತ್ತಲೇ ಅವರೆಲ್ಲ ನಿನ್ನ ಮೇಲೆ ಆಕ್ರಮಣ ಮಾಡುವರು.
ಹಾಗಿದ್ದರೆ ಇದಕ್ಕಿಂತ ಮಿಗಿಲಾದದ್ದು ಏನಿದೆ ಪ್ರಭು? ಅಂದು ಲಂಕೆಯನ್ನು ದಹಿಸಿದೆ, ಇಂದು ನನ್ನ ಮುಂದೆ ಬಂದು ನಿಂತ ಎಲ್ಲಾ ರಾಕ್ಷಸರನ್ನು ಹೆಸರಿಲ್ಲದೆ ಮಾಯವಾಗುವಂತೆ ಮಾಡುವೆ.
ಮಹಾಪರಾಕ್ರಮಿ ದಶಾನನ ರಾವಣನಿಗೆ, ಲಂಕೇಶ ರಾವಣನಿಗೆ,
ನಿಮ್ಮ ಜೈ ಜೈಕಾರದಿಂದ ನಾನು ಪ್ರಸನ್ನನಾಗುವೆ ಎಂದು ಭಾವಿಸದಿರಿ. ಈ ಕ್ಷಣದಲ್ಲಿ ನನಗೆ ಕೇವಲ ಆ ರಾಮನ ಮೃತ್ಯುವೇ ಆನಂದ ನೀಡಲಿದೆ.
ಇಂದು ನಾವು ಆ ವಾನರರ ಆ ಅಭೇದ್ಯ ಸೇನೆಯನ್ನು ದಾಟಿ ರಾಮ ಲಕ್ಷ್ಮಣರ ಹತ್ತಿರ ಹೋಗುವುದು ಹೇಗೆ ಅನ್ನೋ ವಿಷಯವನ್ನು ಚರ್ಚಿಸಲು ಈ ಸಭೆಯನ್ನು ಕರೆಯಲಾಗಿದೆ.
ಅದು ಸರಿ. ಈ ಸಭೆಯನ್ನು ಕರೆಸುವ ಮೊದಲು ವಾನರರ ಯುದ್ಧ ನೀತಿ ಏನಾಗಿದೆ ಅನ್ನುವ ಮಾಹಿತಿಗಳು ದೊರೆತಿವೆಯೇ?
ದೊರೆತಿಲ್ಲ ಮಹಾರಾಜ. ಆದರೆ ಆ ವಾನರರ ಯುದ್ಧ ನೀತಿ ನಮ್ಮ ಬಲಿಷ್ಠ ವೀರರ ಮುಂದೆ ಮಣ್ಣು ಮುಕ್ಕುವುದಂತೂ ನಿಜ.
ಆ ಹನುಮನು ಒಬ್ಬ ವಾನರನೇ ಆಗಿದ್ದ. ನಮ್ಮ ಯೋಧರು ನೋಡುತ್ತ ನಿಂತುಕೊಳ್ಳಬೇಕಾಯಿತು ಅವನು ಲಂಕೆಯನ್ನು ಹೊತ್ತಿ ಉರಿಸುತ್ತಿರುವಾಗ. ಯಾರಾದರೂ ಯೋಚಿಸಿದ್ದೀರಾ ಹೀಗೇಕಾಯಿತು ಎಂದು?
ಈಗ ಹಾಗೇನು ನಡೆಯಲಾರದು ಲಂಕೇಶ, ಹಾಗೇನು ನಡೆಯಲಾರದು. ಲಂಕೆಯ ಮಣ್ಣನ್ನು ಪ್ರವೇಶಿಸುತ್ತಿದ್ದಂತೆಯೇ ಅವರ ಮೃತ್ಯು ಅವರನ್ನು ಸ್ವಾಗತಿಸಲಿದೆ. ಆ ರಾಮನನ್ನು ಬಂಧಿಸಿ ಸೆರೆಮನೆಗೆ ಹಾಕಿಬಿಡೋಣ ಮಹಾರಾಜ, ಸೆರೆಮನೆಗೆ ಹಾಕಿಬಿಡೋಣ.
ಭ್ರಮೆಯಲ್ಲಿರಬೇಡಿ ಮಹಾಮಂತ್ರಿ. ನಾವು ಇಂದಿನವರೆಗೆ ಆ ರಾಮನನ್ನು ಒಬ್ಬ ತುಚ್ಛ ಪ್ರಾಣಿಯಂತೆಯೇ ಕಂಡಿದ್ದೇವೆ. ಆದರೆ ಯುದ್ಧ ಮಾಡದೆಯೇ ಅವನ ಮೇಲೆ ಜಯವಾಗುವುದು ಎಂದು ಭಾವಿಸದಿರಿ. ನೀವು ಲಂಕೆಯ ರಕ್ಷಣೆಯ ಗಟ್ಟಿ ಯೋಜನೆ ಮಾಡಬೇಕು. ನಮ್ಮ ಪ್ರತಿಯೊಂದು ಹೆಜ್ಜೆಗಳು ಈಗಲೇ ನಿರ್ಧಾರಗೊಳ್ಳಬೇಕು.
ಅಹಂಕಾರಕ್ಕೆ ಇನ್ನೊಂದು ಹೆಸರಿದ್ದರೆ ಅದು ರಾವಣ ಎಂಬ ಹೆಸರೇ ಆಗಿರಲು ಸಾಧ್ಯ. ಅಹಂಕಾರದ ಪರಾಕಾಷ್ಠೆ ಈ ರಾವಣ. ಅವನು ಅತಿಬಲಶಾಲಿ. ಇವನ ಅಂತ್ಯಕ್ಕೆ ಸಾಕ್ಷಾತ್ ಭಗವಂತನೇ ಬರಬೇಕಾದರೆ ಅವನ ಶಕ್ತಿಯ ಬಗ್ಗೆ ನಾವು ಖಚಿತ ಅನುಮಾನಿಸಬಹುದಾಗಿದೆ. ಯಾರೇ ಬಂದರೂ ಬಡಿದು ಬಿಡಬಲ್ಲೆ ಎನ್ನುವ ಯುದ್ಧ ತಜ್ಞ ಈ ಲಂಕೇಶ್ವರ ರಾವಣ. ರಾವಣ ಲಂಕೆಯಲ್ಲಿ ಯುದ್ಧಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡುತ್ತಿದ್ದರೆ ಇತ್ತ ಶ್ರೀರಾಮಚಂದ್ರ ಅವರ ಘನತೆಗೆ ತಕ್ಕಂತೆಯೇ ಯೋಚಿಸುತ್ತಿದ್ದಾರೆ.
ಶಾಂತಿಯ ಪ್ರಯಾಸ ನಮ್ಮ ಧರ್ಮವಾಗಿದೆ.
ಹೌದು ಪ್ರಭು, ಒಮ್ಮೆ ರಾವಣನ ಜೊತೆ ಒಡಂಬಡಿಕೆಯ ಪ್ರಯಾಸ ಒಳ್ಳೆಯದು. ಯುದ್ಧದ ಪರಿಣಾಮಗಳು ಯಾರಿಂದಲೂ ಅಡಗಿಲ್ಲ. ಇಂತಹ ದೊಡ್ಡ ಮಟ್ಟದ ಹಿಂಸೆಯನ್ನು ತಡೆಯುವ ಕೊನೆಯ ಮಾರ್ಗವಿದು. ರಾವಣ ಒಪ್ಪಿ ಸೀತಮ್ಮಳನ್ನು ಮರಳಿ ಕಳುಹಿಸಿದರೂ ಕಳುಹಿಸಬಹುದು.
ಹಾಗಾದರೆ ಸರಿ, ಈ ಕಾರ್ಯಕ್ಕಾಗಿ ಯುವರಾಜ ಅಂಗದ ರಾವಣನ ಆಸ್ಥಾನಕ್ಕೆ ತೆರಳಲಿದ್ದಾರೆ.
ಅಹೋಭಾಗ್ಯ ನನ್ನದು ಶ್ರೀರಾಮ. ಪ್ರಭು, ಈ ಚಿಕ್ಕ ಬಾಲಕನಿಗೆ ಜವಾಬ್ದಾರಿ ಕೊಟ್ಟು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದೀರಾ ನೀವು. ನನಗೆ ಆಶೀರ್ವಾದ ನೀಡಿ, ನಾನು ಈಗಲೇ ಲಂಕೆಗೆ ಪ್ರಸ್ಥಾನ ಮಾಡುವೆ.
ವಿಜಯಶಾಲಿಯಾಗಿ ಬಾ ಯುವರಾಜ ಅಂಗದ. ನನ್ನ ಶುಭಕಾಮನೆಗಳು ನಿನ್ನ ಜೊತೆಗಿದೆ, ಹೋಗಿ ಬಾ.
ಜೈ ಶ್ರೀರಾಮ್.
ಅಣ್ಣ, ಯುವರಾಜ ಅಂಗದನನ್ನು ತಾವು ರಾವಣನಲ್ಲಿ ಕಳುಹಿಸಿದರೆ ಸರಿ, ಅವರು ಉತ್ಸಾಹದಲ್ಲಿ ಬಂದು ರಾವಣನ ಜೊತೆ ಹೊಡೆದಾಡಲು ಪ್ರಾರಂಭಿಸಿಬಿಟ್ಟರೆ?
ಅಂಗದ ವಾನರ ರಾಜ ವಾಲಿಯ ಪುತ್ರ ಲಕ್ಷ್ಮಣ. ಅವನು ನೀತಿ ಅನೀತಿ ಧರ್ಮ ಅಧರ್ಮಗಳ ಸೂಕ್ಷ್ಮ ಚೆನ್ನಾಗಿ ತಿಳಿದಿದ್ದಾನೆ. ಅವನು ಸಂಕಟಕ್ಕೆ ಸಿಲುಕಿಕೊಳ್ಳುವ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನಲ್ಲ.
ಆದರೆ ನನ್ನ ಮನಸ್ಸಿಗೆ ಶಂಕೆಯಾಗುತ್ತಿದೆ ಅಣ್ಣ. ಹಾ, ಅಂಗದನ ಬದಲು ಹನುಮ ರಾವಣನ ಬಳಿ ಹೋಗಿದ್ದರೆ ಸಂದರ್ಭಕ್ಕೆ ತಕ್ಕಂತೆ ರಾವಣನ ಜೊತೆ ವರ್ತಿಸುತ್ತಿದ್ದರು, ಅಲ್ಲಿ ಏನಾದರೂ ತೊಂದರೆಯಾದರೆ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಬರುತ್ತಿದ್ದರು ಅಲ್ಲವೇ?
ಲಕ್ಷ್ಮಣ, ಅಂಗದ ವಾಲಿಯ ಮಗ, ಅವನ ಶಕ್ತಿಯ ಬಗ್ಗೆ ಶಂಕೆ ಬೇಡ.
ಆದರೆ ರಾವಣನಿಗೆ ಅಂಗದನ ಬಲದ ಬಗ್ಗೆ ತಿಳಿದಿಲ್ಲವಲ್ಲ.
ತಂದೆಯ ಶಕ್ತಿಯನ್ನು ಬಲ್ಲವನು ಪುತ್ರನ ಶಕ್ತಿಯ ಕಲ್ಪನೆ ಮಾಡಿಕೊಳ್ಳಬಲ್ಲ.
ಅಂದರೆ ವಾಲಿ ರಾವಣನಿಗೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದರೆ?
ವಾಲಿ ರಾವಣನಿಗೂ ಮೀರಿದ ಶಕ್ತಿಶಾಲಿ. ಒಮ್ಮೆ ರಾವಣ ವಾಲಿಯನ್ನು ಸೋಲಿಸಿ ತನ್ನ ಶಕ್ತಿಯನ್ನು ಜಗತ್ತಿಗೆ ತೋರಿಸಲೆಂದು ಕಿಷ್ಕಿಂದೆಗೆ ಹೋಗಿದ್ದ. ಆಗ ವಾಲಿಯಿಂದ ಅವನಿಗೆ ಒಳ್ಳೆಯ ಶಾಸ್ತಿಯೇ ಆಗಿತ್ತು.
ಅಂದರೆ ವಾಲಿ ನಿಜವಾಗಿಯೂ?
ಹೌದು ಲಕ್ಷ್ಮಣ, ವಾಲಿಯ ಪ್ರಸಿದ್ಧಿಯ ಚರ್ಚೆಗಳು ಎಲ್ಲೆಡೆ ಹಬ್ಬಿದ್ದವು. ಒಮ್ಮೆ ರಾವಣ ಮಾತಂಗ ಋಷಿಗಳ ಆಶ್ರಮಕ್ಕೆ ಬಂದಾಗ ಅವನಿಗೆ ವಾಲಿಯ ಬಗ್ಗೆ ತಿಳಿಯಿತು.
ಹ್ಮ್,
ಮಾತಂಗ ಮಹರ್ಷಿಗಳಿಗೆ ಜಯವಾಗಲಿ. ಲಂಕಾಪತಿ ರಾವಣ ತಮ್ಮನ್ನು ಕಾಣಬೇಕಂತೆ.
ಲಂಕಾಪತಿ ರಾವಣ ಈ ಕ್ಷೇತ್ರದಲ್ಲೇ? ಅವರು ಋಷಿ ಮಹರ್ಷಿಗಳ ಶತ್ರುಗಳಲ್ಲವೇ?
ಇಲ್ಲ ಮಹರ್ಷಿ, ಇಲ್ಲ. ನೀವು ಕೇಳಿರುವುದು ಅಸತ್ಯ ಸಂಗತಿಯಾಗಿದೆ.
ಹೌದೇ? ಆದರೆ ನಮಗೆ ಇದೇ ತಿಳಿದು ಬಂದದ್ದು.
ಅಯ್ಯೋ ಮಹರ್ಷಿ, ನೀವು ಕೇವಲ ಕೇಳಿದ್ದೀರಾ? ಆ ಸತ್ಯ ಸಂಗತಿಗಳನ್ನು ಕಾಣದೆ ನನ್ನ ಮೇಲೆ ಈ ಅಪವಾದ ಹೊರಿಸದಿರಿ.
ಹಾಗಾದರೆ ನಾವು ಕೇಳಿರುವ ಹಾಗೆ ದಂಡಕಾರಣ್ಯದಲ್ಲಿ ನಿಮ್ಮ ಅನುಚರರು ಅಲ್ಲಿ ಋಷಿಗಳನ್ನು ಬದುಕಲು ಬಿಡುತ್ತಿಲ್ಲವಂತೆ, ಇದು ಸುಳ್ಳೇ?
ನಾವು ಕೇವಲ ಡಂಬ ಋಷಿಗಳ ವಿರುದ್ಧವಿದ್ದೇವೆ ಮಹರ್ಷಿ. ಯಾವ ಋಷಿಗಳು ಮುಗ್ಧ ಜನರನ್ನು ತಪ್ಪು ದಾರಿ ಹಿಡಿಸಿ ಧನ ಸಂಪಾದನೆಗೆ ತೊಡಗಿದ್ದಾರೋ ನಾನು ಅವರ ವಿರುದ್ಧವಿರುವೆ.
ಹಾಗಿದ್ದರೆ ಇಲ್ಲಿಗೇಕೆ ಬಂದೆ?
ಈ ಪ್ರದೇಶದಲ್ಲಿ ವಾಲಿ ನಾಮಕ ಕಪಿ ವಾಸವಾಗಿದ್ದಾನೆಂದು ನಾನು ಕೇಳಲ್ಪಟ್ಟಿದ್ದೇನೆ. ಅವನಿಗೆ ತನ್ನ ಶಕ್ತಿಯ ಮೇಲೆ ಎಲ್ಲಿಲ್ಲದ ಅಹಂಕಾರವಿದೆಯಂತೆ. ನಮಗೆ ಅವನ ಬಲ ತಿಳಿದುಕೊಳ್ಳುವ ಕುತೂಹಲ. ಅವನೆಲ್ಲಿರುವನೆಂದು ನಮಗೆ ಮಾರ್ಗದರ್ಶನ ಮಾಡುವಿರಾ ಮಹರ್ಷಿ?
ವಾಲಿ ಪಂಪಾ ಕ್ಷೇತ್ರದಲ್ಲಿ ಪ್ರವೇಶಿಸುವುದಿಲ್ಲ. ಅವನು ಇಲ್ಲಿಗೆ ಬರುವುದೂ ಇಲ್ಲ.
ಹಾಗಿದ್ದರೆ ನಾವು ಅವನು ಇರುವಲ್ಲಿಗೆ ಹೋಗುತ್ತೇವೆ. ಎಲ್ಲಿ ವಾಸಿಸುತ್ತಾನೆ ಅವನು?
ಈ ಪರ್ವತ ಕ್ಷೇತ್ರ ಮುಗಿದ ಮೇಲೆ ಕಿಷ್ಕಿಂಧೆಯ ಗಡಿ ಪ್ರಾರಂಭವಾಗುತ್ತದೆ. ವಾಲಿ ಅದೇ ರಾಜ್ಯದ ರಾಜನಾಗಿದ್ದಾನೆ. ನಿನಗೆ ಅವನು ಅಲ್ಲಿಯೇ ಸಿಗುವನು.
ಹಾಗಿದ್ದರೆ ಅವನನ್ನು ಕಂಡು ಬರುತ್ತೇನೆ ಮಹರ್ಷಿ.
ಅನ್ನ ಜಲ ಗ್ರಹಣ ಮಾಡಿಕೊಂಡು ಹೋಗು ರಾವಣ.
ಆ ದುಷ್ಟ ವಾಲಿಯನ್ನ ಸೋಲಿಸಿಯೇ ಈ ರಾವಣ ಅನ್ನ ಜಲ ಗ್ರಹಣ ಮಾಡಲಿದ್ದಾನೆ ಮಹರ್ಷಿ.
ನನ್ನ ಶಕ್ತಿಯನ್ನ ತೋರಿಸಲೇಬೇಕು ನಿನಗೆ.
ರಾವಣ ಬುಸುಗುಟ್ಟುತ್ತಾ ನೇರ ಹೋಗಿ ಅವನ ದೃಷ್ಟಿಗೆ ಬಿದ್ದ ಒಬ್ಬ ದೈತ್ಯ ವಾನರನನ್ನು ಮಾತನಾಡಿಸದೆ ಅವನ ಮೇಲೆ ಎರಗಿ ಅವನನ್ನು ನೆಲಕ್ಕೆ ಉರುಳಿಸುತ್ತಾನೆ. ಆಹಾ, ವಾಲಿಯ ಮೇಲೆ ಗೆದ್ದೆ ಎಂದು ಕೊಚ್ಚಿಕೊಳ್ಳುತ್ತಿರುವಾಗ ಅವನಿಗೆ ಅರ್ಥವಾಯಿತು. ತಾನು ನೆಲಕ್ಕೆ ಉರುಳಿಸಿದ ವಾನರ ವಾಲಿಯಲ್ಲ, ಅವನ ತಮ್ಮ ಸುಗ್ರೀವನೆಂದು. ಈ ವಾಲಿ ರಾವಣ ಕಥೆಯನ್ನು ಶ್ರೀ ರಾಮಚಂದ್ರ ತಮ್ಮ ಅನುಜ ಲಕ್ಷ್ಮಣನಿಗೆ ಹೇಳುತ್ತಿದ್ದಾರೆ.
ರಾವಣ ಕೋಪದಲ್ಲಿ ಅಹಂಕಾರವೇ ಅಹಂಕಾರ, ವಾಲಿಯ ಬಾಲಕ್ಕೆ ಸೋತ ತಿರಸ್ಕಾರ. ಪಾತಕೆಯ ಸ್ಮೃತಿಯಲ್ಲಿ ನಿಜವೆಲ್ಲ ಧಿಕ್ಕಾರ. ಪಾತಕೆಯ ಸ್ಮೃತಿಯಲ್ಲಿ ನಿಜವೆಲ್ಲ ಧಿಕ್ಕಾರ. ಕ್ಷಮಸಾಗರನ ಮುಂದೆ ಹೂಡಿ ಹನುಹುಂಕಾರ. ಕ್ಷಮಸಾಗರನ ಮುಂದೆ ಹೂಡಿ ಹನುಹುಂಕಾರ.
ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ.